ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ. ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ಜಾನ್ ವಿಕ್ಲಿಪ್ ಭಾಗ 4. ಕರ್ತನಲ್ಲಿ ಪ್ರೀತಿಯ ಕೇಳುಗರೆ. ಮಹಾ ಹೋರಾಟ ಅನ್ನುವಂತಹ ಪುಸ್ತಕದಲ್ಲಿ ಜಾನ್ ವಿಕ್ಲಿಪ್ನ ಒಂದು ಹೋರಾಟದ ಬಗ್ಗೆ ನಾವು ಕಲಿಯುವಂತವರಾಗಿದ್ದೇವೆ. ಒಬ್ಬ ಧಾರ್ಮಿಕ ಸುಧಾರಕನಾಗಿ ಕತ್ತಲೆ ಯುಗದಲ್ಲಿ ಉದಯದ ನಕ್ಷತ್ರವಾಗಿ ಕತ್ತಲೆಯಲ್ಲಿರತಕ್ಕಂಥ ಜನಗಳಿಗೆ ಯಾವ ರೀತಿಯಲ್ಲಿ ಸತ್ಯದ ಬೆಳಕನ್ನು ತಂದನು ಮತ್ತು ಇಂಗ್ಲಿಷ್ ಭಾಷೆಗೆ ಮೊಟ್ಟ ಮೊದಲು ಸತ್ಯವೇದವನ್ನು ತರ್ಜುಮೆ ಮಾಡಿದನು ಅನ್ನುವಂತಹ ಒಂದು ವಿಚಾರವನ್ನು ನಾವು ಕಲಿಯುವಂತವರಾಗಿದ್ದೇವೆ. ವಿಶೇಷವಾಗಿ ಕಳೆದ ಸಂಚಿಕೆಯಲ್ಲಿ ಜಾನ್ ವಿಕ್ಲಿಪ್ ಸತ್ಯವೇದವನ್ನು ತರ್ಜುಮೆ ಮಾಡಿ ಎಲ್ಲ ಇಂಗ್ಲೆಂಡ್ನಲ್ಲಿರ್ತಕ್ಕಂತಹ ಜನಗಳಿಗೆ ಹಂಚುತ್ತಿರುವಂತಹ ಸಂದರ್ಭದಲ್ಲಿ ಪೋಪ್ನ ವ್ಯವಸ್ಥೆ ಅವನಿಗೆ ವಿರುದ್ಧವಾಗಿ ಅವನನ್ನು ವಿಚಾರಣೆಗೆ ಕರೆದು ದೋಷಾರೋಪಣೆಯನ್ನು ಅವನ ಮೇಲೆ ವರ್ಷಿಸಿ ಅವನನ್ನು ನಾಶಪಡಿಸಬೇಕೆಂಬುದಾಗಿ ಪ್ರಯತ್ನಿಸಿದರು. ಅನೇಕ ವಿಚಾರಣೆಗೆ ಅವನನ್ನು ಕರೆತಂದರು. ಆದರೂ ಸಹ ಆ ಒಬ್ಬ ಜಾನ್ ವಿಕ್ಲಿಪ್ ವಯಸ್ಸಾದಂತಹ ಕಾಲದಲ್ಲೂ ಸಹ ಅವನನ್ನು ಯಾರೂ ಸಹ ಮುಟ್ಟಲು ಸಾಧ್ಯವಾಗಲಿಲ್ಲ. ಇವತ್ತಿನ ಸಂಚಿಕೆಯಲ್ಲೂ ಸಹ ಅದರ ಮುಂದುವರಿದ ಭಾಗವಾಗಿ ನಾವು ಜಾನ್ ವಿಕ್ಲಿಪ್ ಈ ಒಂದು ಸತ್ಯವನ್ನು ಇನ್ನೂ ಅನೇಕ ಜನರಿಗೆ ನೀಡಲು ಅವನು ಮಾಡಿದಂತಹ ಒಂದು ಪ್ರಯತ್ನವೇನು ಎಂಬುದನ್ನು ನಾವು ಮುಂದುವರಿದು ಕಲಿಯುವಂತವರಾಗಿದ್ದೇವೆ. ಈ ಒಂದು ಸತ್ಯವನ್ನು ನಾವು ನೋಡುವುದಕ್ಕಿಂತ ಮೊದಲು ತಲೆಗಳನ್ನು ಬಾಗಿ ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ಸರ್ವ ಸೃಷ್ಟಿಕರ್ತನೆ, ಸ್ವಾಮಿ ನಿನ್ನ ಕೃಪೆಯಿಂದ ನಿನ್ನ ವರದಾನದಿಂದ ಸ್ವಾಮಿ ಜಾನ್ ವಿಕ್ಲಿಪನ ಜೀವನ ಚರಿತ್ರೆ, ಅವನ ಜೀವಿತದಲ್ಲಿ ನಡೆದಂತಹ ಒಂದು ಮಹಾ ಹೋರಾಟ ಏನು ಅನ್ನುವುದನ್ನು ಈ ಮಹಾ ಹೋರಾಟ ಅನ್ನುವಂತಹ ಪುಸ್ತಕದ ಮೂಲಕವಾಗಿ ಆ ಕತ್ತಲೆ ಯುಗದಲ್ಲಿ ನಡೆದಂತಹ ಒಂದು ಸತ್ಯವನ್ನು ನಮಗೆ ತಿಳಿಯಪಡಿಸುತ್ತಿದ್ದೆಯಲ್ಲ, ಅದಕ್ಕೋಸ್ಕರ ಸ್ತೋತ್ರ. ವಿಶೇಷವಾಗಿ ಈ ಒಂದು ಸಂದೇಶವನ್ನು ಕೇಳುವಂತಹ ನಿನ್ನ ಮಕ್ಕಳ ಹೃದಯದಲ್ಲಿ ನೀನು ಮಾತನಾಡು ಸ್ವಾಮಿ. ಜಾನ್ ವಿಕ್ಲಿಪ್ನ ರೀತಿಯಲ್ಲಿ ಸತ್ಯಕ್ಕೋಸ್ಕರ ನಿಲ್ಲುವಾಗಿಯೂ ಏನೇ ಬಂದರೂ, ಯಾವುದೇ ಕಷ್ಟ ಬಂದರೂ, ಯಾವುದೇ ಸಮಯ ಬಂದರೂ, ಸಾಯುವವರೆಗೂ ನೀನು ನಂಬಿಗಸ್ತನಾಗಿರು, ನಾನು ನಿನಗೆ ಬಾಡದ ಜಯಮಾಲೆಯನ್ನು ಕೊಡುತ್ತೇನೆ ಅನ್ನುವಂತಹ ಆ ವಾಗ್ದಾನಕ್ಕೆ ನಾವು ಸ್ಥಿರವಾಗಿ ಜೀವಿಸುವಾಗೆ ಸಹಾಯ ಮಾಡು ಸ್ವಾಮಿ. ಕೇಳುವಂತಹ ನಿನ್ನ ಮಕ್ಕಳಿಗೆ ಈ ಒಂದು ಸಂದೇಶ ಆಶೀರ್ವಾದದಾಯಕವಾಗಿರುವಾಗಿಯೂ, ಅವರ ಜೀವಿತದಲ್ಲಿ ಒಂದು ಪುನರುಜ್ಜೀವನ ತೆಗೆದುಕೊಂಡು ಬರುವಾಗಿಯೂ, ಹಾಗೂ ಅವರನ್ನು ಪರಲೋಕ ರಾಜ್ಯಕ್ಕೆ ನಡೆಸುವಂತಹ ಸತ್ಯ ಇದಾಗುವಾಗೆ ನೀನೇ ಪ್ರೇರೇಪಿಸಿ ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬಿಡುವಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿಯ ಕೇಳುಗರೆ. ಜಾನ್ ವಿಕ್ಲಿಪನನ್ನು ಪೋಪ್ ವ್ಯವಸ್ಥೆ ವಿಚಾರಣೆಗೆ ಗುರಿಪಡಿಸಿತು. ಅನೇಕ ಸಂದರ್ಭದಲ್ಲಿ ಆ ವಿಚಾರಣೆಗೆ ಗುರಿಪಡಿಸಿದಾಗ ಅಲ್ಲಿಂದ ಅವನು ಹೇಗಾದರೂ ಮಾಡಿ ತಪ್ಪಿಸಿಕೊಂಡು ಹೋದನು. ನಂತರ ಕೊನೆಯ ಒಂದು ಸಮಯದಲ್ಲಿ ಅವನಿಗೆ ವಯಸ್ಸಾದಂತಹ ಸಂದರ್ಭದಲ್ಲಿ ಅವನನ್ನು ಮತ್ತೆ ಆ ಒಂದು ವಿಚಾರಣೆಗೆ ಒಳಪಡಿಸುವಂಥವರಾಗಿದ್ದಾರೆ. ಅಂತಹ ಸಂದರ್ಭದಲ್ಲಿ ಅವನು ಹೇಳಿದಂತಹ ಒಂದು ಮಾತನ್ನು ನಾವು ಪ್ರತಿನಿತ್ಯ ಜ್ಞಾಪಕ ಮಾಡಿಕೊಳ್ಳಬೇಕಾಗಿದೆ. ಅದೇನೆಂದರೆ, ನೀವು ಯಾರ ಜೊತೆ ಹೋರಾಡುತ್ತಿರುವಿರಿ? ಸಮಾಧಿಗೆ ಹೋಗಲಿರುವ ಒಬ್ಬ ಮುದುಕನ ಜೊತೆಯಲ್ಲಿಯೋ, ಇಲ್ಲ ಸತ್ಯಕ್ಕೆ ವಿರುದ್ಧವಾಗಿ ಹೋರಾಡುತ್ತಿದ್ದೀರಿ? ಸತ್ಯವು ನಿಮಗಿಂತಲೂ ಬಲವಾಗಿದೆ, ಅದು ನಿಮ್ಮನ್ನು ಜಯಿಸದು. ಈ ರೀತಿ ಜಾನ್ ವಿಕ್ಲಿಪ್ ಹೇಳಿ ಆ ಗುಂಪಿನಿಂದ ಹೊರಗೆ ಹೊರಟು ಹೋದನು. ಯಾವ ವಿರೋಧಿಗಳು ಅವನನ್ನು ತಡೆಯಲು ಪ್ರಯತ್ನಿಸಲಿಲ್ಲ. ಯಾವ ರೀತಿಯಲ್ಲಿ ದೇವರು ಜಾನ್ ವಿಕ್ಲಿಪ್ನ ಜೊತೆ ಇದ್ದು ಕಾರ್ಯವನ್ನು ಮಾಡುತ್ತಾ ಇದ್ದಾನೆ ಪ್ರಿಯ ಕೇಳುಗರೆ. ಆ ಒಂದು ಕತ್ತಲೆಯುಗದಲ್ಲಿ ಸಾಯುವಂತಹ ಸ್ಥಿತಿಯಲ್ಲಿರತಕ್ಕಂತಹ ಜಾನ್ ವಿಕ್ಲಿಪನನ್ನು ನ್ಯಾಯ ವಿಚಾರಣೆಗೆ ಕರೆಯುವಂಥವರಾಗಿದ್ದಾರೆ. ಕರೆಯುವಂಥ ಸಂದರ್ಭದಲ್ಲಿ ಅವನು ಏನಿರ್ತಕ್ಕಂಥವನಾಗಿದ್ದಾನೆ? ನೀವು ಹೋರಾಡ್ತಕ್ಕಂಥದ್ದು ಕೇವಲ ಸತ್ತು ಹೋಗ್ತಕ್ಕಂತಹ ಈ ಮುದುಕನ ಜೊತೆಯಲ್ಲ, ನೀವು ಸತ್ಯದ ಜೊತೆ ಹೋರಾಡ್ತಕ್ಕಂಥವರಾಗಿದ್ದೀರಾ. ಆ ಸತ್ಯವನ್ನು ನೀವು ನಂದಿಸಲು ಸಾಧ್ಯವಿಲ್ಲ. ಆ ಸತ್ಯದ ಬೆಳಕು ಎಲ್ಲ ಕಡೆಗೂ ಪ್ರಸಂಬಿಸತಕ್ಕಂಥದ್ದಾಗಿದೆ ಅನ್ನುವಂತಹ ಸತ್ಯವನ್ನು ಎತ್ತಿ ಹೇಳುವುದರ ಮೂಲಕವಾಗಿ ಅವನು ಆ ಸಭೆಯಿಂದ ಹೊರ ಹೋಗ್ತಕ್ಕಂಥವನಾಗಿದ್ದಾನೆ. ಯಾರೂ ಸಹ ಅವನನ್ನು ತಡೆಯುವಂತಹ ಪ್ರಯತ್ನವನ್ನು ಮಾಡಲಿಲ್ಲ. ಆ ರೀತಿಯಾಗಿ ಸತ್ಯ ಆ ಜನಗಳಿಗೆ ಒಂದು ಬಾಣದಂತೆ ಚುಚ್ಚಿತು. ಪ್ರಿಯ ಕೇಳುಗರೆ, ವಿಕ್ಲಿಪನ ಕೆಲಸ ತೀರುತ್ತಾ ಬಂದಿತು. ಕೊನೆಯ ಕಾಲದಲ್ಲಿಯೂ ಹೊತ್ತಿದ ಸತ್ಯದ ಧ್ವಜವು ಅವನ ಕೈಯಿಂದ ಬೇಗನೆ ಬೀಳುವ ಹಾಗಿದೆ. ಆದರೆ ಇನ್ನೊಂದು ಸಾರಿ ಸುವಾರ್ತೆಗಾಗಿ ಸಾಕ್ಷಿ ನೀಡಬೇಕಾಗಿದೆ. ಸತ್ಯವು ಸುಳ್ಳಿನಿಂದ ಕೂಡಿರುವ ರಾಜ್ಯದಲ್ಲಿ ಶಕ್ತಿಯುತವಾಗಿ ಹರಡಬೇಕಾಗಿದೆ. ರೋಮಿನ ಪೋಪ್ನ ನ್ಯಾಯಸ್ಥಾನದ ಮುಂದೆ ವಿಚಾರಣೆಗಾಗಿ ವಿಕ್ಲೀಪನನ್ನು ಕರೆದರು. ಅಲ್ಲಿ ಅನೇಕ ಭಕ್ತರ ರಕ್ತವು ಚೆಲ್ಲಲ್ಪಟ್ಟಿದೆ. ಅವನಿಗೆ ಅಪಾಯವಿರುವುದು ಗೊತ್ತಿತ್ತು. ಆದರೆ ಅಪ್ಪನಿಗೆ ಅವಿದೇನಾಗುವುದು ಆಗದ ಕಾರ್ಯ ಎಂಬುದಾಗಿ ಜಾನ್ ವಿಕ್ಲೀಪ್ ನೆನೆಸಿದನು. ಯಾಕೆಂದರೆ ಪಾರ್ಶ್ವವಾಯು ಅವನನ್ನು ಆವರಿಸಿಕೊಂಡಿತ್ತು. ರೋಮಿನಲ್ಲಿ ಆತನ ಸ್ವರವನ್ನು ಕೇಳದೇ ಇದ್ದರು ಕಾಗದದ ಮೂಲಕ ಮಾತನಾಡಲು ತೀರ್ಮಾನಿಸಿದನು. ಅವನ ಮಠಾಧಿಪತಿಗಳು ಸುಧಾರಕನಾದಂತಹ ಜಾನ್ ವಿಕ್ಲೀಪನು ಪೋಪನಿಗೆ ಒಂದು ಕಾಗದವನ್ನು ಬರೆದನು. ಅದೇನೆಂದರೆ ಕ್ರೈಸ್ತ ಸ್ವಭಾವದಂತೆ ಗೌರವ ನೀಡುವ ಮಾತಿನಲ್ಲಿ ಆತನು ಪೋಪ್ಗೆ ಒಂದು ಪತ್ರವನ್ನು ಬರೆಯುವುದರ ಮೂಲಕವಾಗಿ ಪೋಪರ ಆಜ್ಞೆಗೆ ಅವರ ಎಚ್ಚಲ ಮತ್ತು ಗೌರವವನ್ನು ಖಂಡಿಸಿದನು. ನಿಜವಾಗಿ ನಾನು ಸಂತೋಷಿಸುತ್ತೇನೆ, ನಾನು ಹಿಡಿದಿರುವ ವಿಶ್ವಾಸವನ್ನು ಎಲ್ಲ ಜನರಿಗೂ ತೆರೆಯುತ್ತೇನೆ, ವಿಶೇಷವಾಗಿ ರೋಮಿನ ಬಿಷಪ್ಪರಿಗೆ ಇದನ್ನು ತೆರೆಯುತ್ತೇನೆ. ಇದು ಸತ್ಯವಾಗಿರುವಾಗ ನಾನು ಹೇಳಿದ ವಿಶ್ವಾಸವನ್ನು ದೃಢೀಕರಿಸುತ್ತೇನೆ, ಇದು ತಪ್ಪಿದ್ದರೆ ಇದನ್ನು ಬಿಟ್ಟು ಬಿಡಲೆಂದು ತಿಳಿಸುತ್ತೇನೆ. ಯಾವ ರೀತಿಯಲ್ಲಿ ಅವನು ತನ್ನನ್ನು ತಾನು ಸತ್ಯವನ್ನು ಎತ್ತಿ ಹೇಳಲು ಮುಂದೆ ಬರತಕ್ಕಂಥವನಾಗಿದ್ದಾನೆ ಅಂದರೆ, ಒಂದು ಕಡೆ ಜಾನ್ ವಿಕ್ಲೀಪ್ ಮರಣದ ಅವಸ್ಥೆಯಲ್ಲಿದ್ದಾನೆ, ವಯಸ್ಸಾಗಿದೆ, ಆಂಗ್ಲ ಭಾಷೆಯಲ್ಲಿ ಸತ್ಯವೇದವನ್ನು ತರ್ಜುಮೆ ಮಾಡಿ ಅದು ಎಲ್ಲ ಕಡೆಗೂ ಸಹ ಕಾಡ್ಗಿಚ್ಚಿನಂತೆ ಹರಡುವಂಥದ್ದಾಗಿದೆ. ಮತ್ತೊಂದು ಕಡೆ ಇದನ್ನು ತಡೆಯಲು ಪೋಪ್ ವ್ಯವಸ್ಥೆ ಅನೇಕ ಪ್ರತಿನಿಧಿಗಳು ಜಾನ್ ವಿಕ್ಲೀಪನ ಜೊತೆ ಬಂದು ಮಾತನಾಡತಕ್ಕಂಥವರಾಗಿದ್ದಾರೆ. ಈ ಜಾನ್ ವಿಕ್ಲೀಪನನ್ನು ಹೇಗಾದರೂ ನಾಶ ಮಾಡಬೇಕೆಂಬುದಾಗಿಯೂ ಸಹ ಪ್ರಯತ್ನಿಸುವಂಥವರಾಗಿದ್ದಾರೆ. ಆದರೆ ಅವರಲ್ಲಿಂದ ಸಾಧ್ಯವಾಗದೆ ಹೋಗ್ತಕ್ಕಂಥದ್ದಾಗಿದೆ. ಅಂತಹ ಸಂದರ್ಭದಲ್ಲಿ ಕೊನೆಯದಾಗಿ ಅವನು ರೋಮ್ನಲ್ಲಿರ್ತಕ್ಕಂತಹ ಪೋಪ್ನ ಮುಂದೆ ನಿಂತುಕೊಳ್ಳುವಾಗೆ ಕರೆಯಲ್ಪಡ್ತಕ್ಕಂಥವರಾಗಿದ್ದಾರೆ. ಆದರೆ ಅದು ಸಾಧ್ಯವಾಗುವುದಿಲ್ಲ. ಯಾಕೆಂದರೆ ಜಾನ್ ವಿಕ್ಲೀಪ್ ಈಗಾಗಲೇ ಅವನು ಪಾರ್ಶ್ವವಾಯು ರೋಗಕ್ಕೆ ತುತ್ತಾಗಿದ್ದಾನೆ. ಇಂತಹ ಸಮಯದಲ್ಲಿ ಜಾನ್ ವಿಕ್ಲೀಪ್ ಪತ್ರದ ಮೂಲಕವಾಗಿ ಅವನು ಪೋಪ್ನ ಜೊತೆಯಲ್ಲಿ ಮಾತನಾಡತಕ್ಕಂಥವನಾಗಿದ್ದಾನೆ. ಅವನು ಹೇಳ್ತಕ್ಕಂಥವನಾಗಿದ್ದಾನೆ, ನಾನು ನಿಜವಾಗಿ ಈ ಸಮಯದಲ್ಲಿ ಸಂತೋಷ ಪಡ್ತಕ್ಕಂಥವನಾಗಿದ್ದೇನೆ. ನಾನು ಇಟ್ಟಿರತಕ್ಕಂಥ ವಿಶ್ವಾಸ, ಸತ್ಯವೇದದಲ್ಲಿರತಕ್ಕಂತಹ ನಂಬಿಕೆಯನ್ನು ನಿಮ್ಮ ಮುಂದೆ ಇಡಲಿಕ್ಕೆ ನಾನು ಸಿದ್ಧನಿದ್ದೇನೆ. ಅದನ್ನು ಅನೇಕ ಬಿಷಪ್ಪರ ಮುಂದೆ ಅದನ್ನು ಹೇಳಲು ಸಿದ್ಧನಿದ್ದೇನೆ. ಅದು ಯಾವಾಗಲೂ ಸಹ ಸತ್ಯವಾಗಿದೆ. ಅದನ್ನು ನಾನು ದೃಢೀಕರಿಸ್ತೇನೆ. ಆ ಸತ್ಯದಿಂದ ನಾನು ಹಿಂದೆ ಹೋಗುವುದಿಲ್ಲ ಎಂಬುದಾಗಿ ಆತನು ಪತ್ರವನ್ನು ಬರೀತಕ್ಕಂಥವನಾಗಿದ್ದಾನೆ. ಯಾವ ರೀತಿಯಲ್ಲಿ ಸಾಯಬೇಕಾದರೂ ನೀನು ನಂಬಿಗಸ್ತನಾಗಿರು, ನಾನು ನಿನಗೆ ಬಾಳದ ಜಯಮಾಲೆಯನ್ನ ಕೊಡುತ್ತೇನೆ ಅಂತ ಹೇಳಿರ್ತಕ್ಕಂತಹ ಆ ಒಂದು ವಾಗ್ದಾನಕ್ಕೆ ತಕ್ಕಂತೆ ಜಾನ್ ವಿಕ್ಲೀಪ್ ಸ್ಥಿರವಾಗಿ ನಿಲ್ತಕ್ಕಂಥವನಾಗಿದ್ದಾನೆ. ಪ್ರಿಯ ಕೇಳುಗರೆ, ನಮಗೂ ಸಹ ಸತ್ಯಕ್ಕೆ ನಿಲ್ಲುವಂತಹ ಸಂದರ್ಭದಲ್ಲಿ ಅನೇಕ ಸಮಸ್ಯೆಗಳು ಬರತಕ್ಕಂಥದ್ದಾಗಿದೆ. ಜಾನ್ ವಿಕ್ಲೀಪನ ರೀತಿಯಲ್ಲಿ ನಾವು ಯಾವ ರೀತಿಯಲ್ಲಿ ನಿಲ್ತಕ್ಕಂಥವರಾಗಿದ್ದೇವೆ? ಸಾಯಬೇಕಾದರೂ ನಂಬಿಗಸ್ತನಾಗಿರು, ನಾನು ನಿನಗೆ ಬಾಡದ ಜಯಮಾಲೆಯನ್ನು ಕೊಡ್ತಕ್ಕಂಥವನಾಗಿದ್ದೇನೆ ಎನ್ನುವಂತಹ ವಾಗ್ದಾನಕ್ಕೆ ತಕ್ಕಂತೆ ನಾವು ಜೀವಿಸುವಂಥವರಾಗಿದ್ದೇವಾ? ವಿಕ್ಲೀಪನ ರೀತಿಯಲ್ಲಿ ತಾನು ಏನನ್ನು ಅರ್ಥ ಮಾಡಿಕೊಂಡಿದ್ದನು, ತಾನು ಯಾವ ಸತ್ಯವನ್ನು ಈ ಲೋಕಕ್ಕೆ ತಿಳಿಯಪಡಿಸಬೇಕೆಂಬುದಾಗಿ ಆತನು ಬಯಸಿದ್ದನು, ಅದನ್ನು ನೆರವೇರಿಸುವಂಥವನಾಗಿದ್ದಾನೆ. ಅವನಿಗೆ ಅನೇಕ ರೋಗದ ಬಾಧೆಯ ವ್ಯವಸ್ಥೆಗಳು ಬಂತು, ಅನೇಕ ರೀತಿಯಲ್ಲಿ ಗೊಂದಲಕ್ಕೆ ಒಳಗಾದನು. ಈ ಒಂದು ವಯಸ್ಸಾದಂತಹ ಸಂದರ್ಭದಲ್ಲೂ ಸಹ ಅನೇಕ ನ್ಯಾಯ ವಿಚಾರಣೆಗಳನ್ನು ಎದುರಿಸಬೇಕಾಗಿತ್ತು. ಆದರೆ ಜಾನ್ ವಿಕ್ಲೀಪ್ ಯಾವುದೇ ರೀತಿಯಲ್ಲಿ ಮುಂದಿಟ್ಟ ಹೆಜ್ಜೆಯನ್ನು ಹಿಂತೆಗೆಯದೆ ಅವನು ಸಾಯುವವರೆಗೂ ಸಹ ನಂಬಿಗಸ್ತನಾಗಿ ಜೀವಿಸತಕ್ಕಂಥವನಾಗಿದ್ದಾನೆ. ತಾನು ಹೇಳುವಂತಹ ವಾಕ್ಯ ಸತ್ಯವಾಗಿದೆ ಎಂಬುದಾಗಿ ಆತನು ಕತ್ತಲೆ ಯುಗದಲ್ಲಿ ಇರತಕ್ಕಂಥ ಜನಗಳಿಗೆ ಬೆಳಕಾಗ್ತಕ್ಕಂಥವನಾಗಿದ್ದಾನೆ. ಮೊದಲನೇದಾಗಿ, ಕ್ರಿಸ್ತನ ಸುವಾರ್ತೆಯು ದೇವರ ಆಜ್ಞೆಯ ಹಿಡಿ ದೇಹವೆಂದು ಅಭಿಪ್ರಾಯ ಪಡುವಂತವನಾಗಿದ್ದಾನೆ. ರೋಮಿನ ಬಿಷಪ್ಪರನ್ನು ಲೋಕದಲ್ಲಿ ಕ್ರಿಸ್ತನ ಪ್ರತಿನಿಧಿಯಾಗಿರುವವರನ್ನು ಬೇರೆ ಜನರ ಹಾಗೆ ಸುವಾರ್ತೆಯ ಆಜ್ಞೆಗಳಿಗೆ ಕಟ್ಟಲ್ಪಟ್ಟಿದ್ದೇನೆಂದು ಎತ್ತಿ ಹಿಡಿಯುತ್ತೇನೆ. ಕ್ರಿಸ್ತನ ಶಿಷ್ಯರ ಮಹತ್ವವು ಲೋಕದ ಘನತೆ ಇಲ್ಲವೇ ಗೌರವದ ಮೇಲೆ ಒಳಗೊಂಡಿರುವುದಿಲ್ಲ. ಕ್ರಿಸ್ತನ ಜೀವಿತದ ಹಾಗೆ ಹಿಂಬಾಲಿಸುವವರ ಮೇಲೆ ಹಾತುಕೊಂಡಿದೆ. ಕ್ರಿಸ್ತನು ಈ ಲೋಕದಲ್ಲಿ ಯಾತ್ರಿಕನಾಗಿ ಬಹು ಬಡವನಾಗಿದ್ದನು. ಲೋಕದ ಎಲ್ಲ ಆಡಳಿತ ಗೌರವವನ್ನು ವಿರೋಧಿಸಿ ಬದಿಗೊತ್ತಿದ್ದನು. ಕರ್ತನಾದಂಥ ಯೇಸು ಕ್ರಿಸ್ತನು ಹಿಂಬಾಲಿಸುವ ಹಾಗೆ ಯಾವ ಪ್ರಾಮಾಣಿಕನಾದ ವ್ಯಕ್ತಿಯು ಪೋಪನ್ನಾಗಲಿ ಇಲ್ಲವೇ ಪವಿತ್ರ ವ್ಯಕ್ತಿಯನ್ನಾಗಲಿ ಹಿಂಬಾಲಿಸಬಾರದು. ಪೇತ್ರ ಮತ್ತು ಜಬದಾಯನ ಮಕ್ಕಳು ಲೋಕದ ಗೌರವವನ್ನು ಹಾಸಿಸಿ ಕ್ರಿಸ್ತನ ಹೆಜ್ಜೆಗಳಿಗೆ ವ್ಯತಿರಿಕ್ತವಾಗಿ ಹಿಂಬಾಲಿಸಿದ್ದರಿಂದ ಆತನಿಗೆ ಧಕ್ಕೆ ತಂದರು. ಆದರೆ ಆ ತೆರನಾದಂತಹ ಸುಳ್ಳನ್ನು ಅವರು ಹಿಂಬಾಲಿಸಬಾರದು. ನಾವು ಸತ್ಯವೇದಲ್ಲೂ ಸಹ ನೋಡುವಂಥವರಾಗಿದ್ದೇವೆ ಪ್ರಿಯ ಕೇಳುಗರೆ. ಅದೇನೆಂಬುದಾಗಿ ನಾವು ನೋಡುವುದಾದರೆ ಇಲ್ಲಿ ಜಾನ್ ವಿಕ್ಲಿಪ್ ಹೇಳುವಂಥವನಾಗಿದ್ದಾನೆ. ಯಾರೇ ಪವಿತ್ರವಾದಂಥ ವ್ಯಕ್ತಿಗಳು ಎಂಬುದಾಗಿ ಹೇಳಿಕೊಳ್ಳುವಂತಹ ಪೋಪ್ ಇರಬಹುದು ಅಥವಾ ಬೇರೆ ಯಾರಿರಬಹುದು, ಅನೇಕ ಪಾದ್ರಿಗಳಿರಬಹುದು, ಅನೇಕ ಬೋಧಕರು ಇರಬಹುದು, ಅವರ ಯಾರನ್ನು ಸಹ ನಾವು ಹಿಂಬಾಲಿಸಬಾರದು. ಯಾಕೆಂದರೆ ನಮಗೆ ಉದಾಹರಣೆ ಯಾರೆಂದರೆ ಕ್ರಿಸ್ತನು ಮಾತ್ರ. ಕ್ರಿಸ್ತನನ್ನು ಮಾತ್ರ ನಾವು ಹಿಂಬಾಲಿಸಬೇಕು. ಸತ್ಯವೇದ್ದಲ್ಲೂ ಸಹ ನಾವು ನೋಡುವಂತಿವರಾಗಿದ್ದೇವೆ. ಪೇತ್ರ ಮತ್ತು ಯೋಹಾನನ ವಿಚಾರದಲ್ಲಿ ಬರಬೇಕಾದಂಥ ಸಂದರ್ಭದಲ್ಲಿ ಅವರು ಈ ಲೋಕದಲ್ಲಿ ನಾವು ಗೌರವವನ್ನು ಹೊಂದಬೇಕೆನ್ನುವುದಕ್ಕೋಸ್ಕರ ಈ ಲೋಕದಲ್ಲಿ ಅನೇಕ ರೀತಿಯ ಕ್ರಿಸ್ತನ ಜೊತೆಯಲ್ಲಿ ಕುಳಿತು ನಾವು ಒಂದು ಆಡಳಿತವನ್ನು ಮಾಡಬೇಕು ಎಂಬುದಾಗಿ ಬಯಸಿದರು. ಇದು ಕ್ರಿಸ್ತನಿಗೆ ಯಾವ ರೀತಿಯಲ್ಲಿ ಒಂದು ಧಕ್ಕೆಯನ್ನು ತಂದಿತೋ ಅದೇ ರೀತಿಯಾಗಿ ನಾವು ಈ ಲೋಕದ ಜನಗಳನ್ನು, ಈ ಲೋಕದ ಪಾದ್ರಿಗಳನ್ನು ಅಥವಾ ಬೋಧಕರನ್ನು, ಯಾರೇ ಪವಿತ್ರವಾದಂಥ ವ್ಯಕ್ತಿಯನ್ನು ಹಿಂಬಾಲಿಸುವುದಾದರೆ ನಾವು ಕ್ರಿಸ್ತನಿಗೆ ವಿರೋಧಿಗಳಾಗ್ತಕ್ಕಂಥವರಾಗಿದ್ದೇವೆ, ಸುಳ್ಳನ್ನು ಹಿಂಬಾಲಿಸುವಂಥವರಾಗಿದ್ದೇವೆ. ಆ ರೀತಿಯಾಗಿ ನಾವು ಹಿಂಬಾಲಿಸಬಾರದು ಎಂಬುದಾಗಿ ಆತನು ಹೇಳುವಂಥವನಾಗಿದ್ದಾನೆ. ಆತನು ಕ್ರಿಸ್ತನ ಪ್ರತಿನಿಧಿಯಾಗಿರ್ತಕ್ಕಂಥ ಪ್ರತಿಯೊಬ್ಬೊಬ್ಬರೂ ಸಹ ಸುವಾರ್ತೆಯನ್ನು ಸಾರಲು ಕರೆಯಲ್ಪಟ್ಟಿರ್ತಕ್ಕಂಥದ್ರವರು, ಸತ್ಯವನ್ನು ಎತ್ತಿ ಹೇಳಲು ಕರೆಯಲ್ಪಟ್ಟಿರ್ತಕ್ಕಂಥವರು. ಹಾಗಾಗಿ ನಾವು ಸತ್ಯವನ್ನು ಎತ್ತಿ ಹೇಳಬೇಕೆಂಬುದಾಗಿ ಆತನು ಹೇಳುವಂಥವನಾಗಿದ್ದಾನೆ. ಪೋಪನು ತನ್ನ ಲೌಕಿಕ ಅಧಿಕಾರಕ್ಕೆ ಎಲ್ಲ ಸಾಮ್ರಾಜ್ಯವನ್ನು ಮತ್ತು ಆಡಳಿತವನ್ನು ಬಿಟ್ಟು ಕೊಡಬೇಕಾಗಿರ್ತಕ್ಕಂಥದ್ದಾಗಿದೆ. ಈ ರೀತಿಯಾಗಿ ಮಾಡುವಾಗ ಪರಿಣಾಮಕಾರಿ ಆಗಬಹುದು ಮತ್ತು ಇಡೀ ಎಲ್ಲ ಪಾದ್ರಿಗಳು ಆತನ ವರ್ಗದವರನ್ನು ಎಚ್ಚರಿಸಬಹುದು. ಕ್ರಿಸ್ತನು ತನ್ನ ಅಪೋಸ್ತಲರಿಗೆ ಈ ರೀತಿಯಾಗಿ ಮಾಡಿದನು. ಆದ ಕಾರಣ ನಾನು ಯಾವುದರಲ್ಲಾದರೂ ತಪ್ಪು ಮಾಡಿದ್ದರೆ ತಿದ್ದುಕೊಳ್ಳಲು ನನ್ನನ್ನು ಬಹು ನಮ್ರತೆಯಿಂದ ಒಪ್ಪಿಕೊಳ್ಳುತ್ತೇನೆ. ಸಾಧ್ಯವಾದರೆ ಸಾಯಲಿಕ್ಕೂ ಸಿದ್ಧನಾಗಿದ್ದೇನೆ. ನಾನು ನನ್ನ ಇಷ್ಟದ ಪ್ರಕಾರ ಕೆಲಸ ಮಾಡದೆ ಇಲ್ಲವೇ ನನಗಾಗಿ ಆಶಿಸಿದರೆ ನಾನು ರೋಮಿನ ಬಿಷಪ್ರ ಮುಂದೆ ನಿಜವಾಗಿಯೂ ಕಾಣಿಸಿಕೊಳ್ಳುತ್ತೇನೆ. ಆದರೆ ಕರ್ತನು ಅದಕ್ಕೆ ವಿರುದ್ಧವಾಗಿ ವರ್ತಿಸುವಂತೆ ಮಾಡಿ ಮನುಷ್ಯರಿಗಿಂತಲೂ ದೇವರಿಗೆ ಹೆಚ್ಚಾಗಿ ವಿಧೇಯರಾಗುವಂತೆ ಮಾಡಿದ್ದಾನೆ. ಹೌದು ಪ್ರಿಯ ಕೇಳುಗರೆ, ಅವನು ಹೇಳುವಂತಹ ಒಂದು ವಿಚಾರವೇನೆಂದರೆ ನಿಜವಾಗಲೂ ಸಹ ನಮ್ಮನ್ನು ಆಶ್ಚರ್ಯಕ್ಕೆ ಒಳಪಡಿಸ್ತಕ್ಕಂಥದ್ದಾಗಿದೆ. ಅವನು ವಯಸ್ಸಾದಂಥ ಕಾಲದಲ್ಲೂ ತನ್ನ ನಂಬಿಕೆಯನ್ನು ಹೇಗೆ ಇಟ್ಟುಕೊಂಡಿದ್ದಾನೆ ಅಂದರೆ, ಅವನು ಹೇಳುವಂತವನಾಗಿದ್ದಾನೆ, ನಾನು ಒಂದು ವೇಳೆ ಆಡಿರ್ತಕ್ಕಂತಹ ಮಾತುಗಳು, ನಾನು ಮಾಡ್ತಕ್ಕಂಥ ಕಾರ್ಯ ತಪ್ಪಾಗಿದೆ ಎಂಬುದಾಗಿ ಯಾರಾದರೂ ನನ್ನ ಮುಂದೆ ಹೇಳಿದರೆ ನಾನು ನಮ್ರತೆಯಿಂದ ಅದನ್ನು ಒಪ್ಪಿಕೊಳ್ತಕ್ಕಂಥವನಾಗಿದ್ದೇನೆ. ನಾನು ಸಾಯಲಿಕ್ಕೂ ಸಹ ಸಿದ್ಧನಿದ್ದೇನೆ. ಆದರೆ ನಾನು ಮನುಷ್ಯರಿಗಿಂತ ದೇವರಿಗೆ ವಿಧೇಯರಾಗ್ತಕ್ಕಂಥದ್ದು ಬಹಳ ಮುಖ್ಯ ಎಂಬುದಾಗಿ ಹೇಳ್ತಕ್ಕಂಥವನಾಗಿದ್ದಾನೆ. ಪೇತ್ರನು ಅಂದು ಸಭೆಯ ಮುಂದೆ ನಿಂತು ಆ ವಾಕ್ಯವನ್ನು ಹೇಳಿದ ರೀತಿಯಲ್ಲಿ ಎಲ್ಲ ಪೋಪ್ ವ್ಯವಸ್ಥೆಯ ಅಧಿಕಾರಿಗಳ ಮುಂದೆ ಜಾನ್ ವಿಕ್ಲಿಪ್ ಹೇಳುವಂಥವನಾಗಿದ್ದಾನೆ. ಮನುಷ್ಯರಿಗಿಂತ ದೇವರಿಗೆ ವಿಧೇಯರಾಗಬೇಕೆಂಬುದಾಗಿ ಆತನು ಹೇಳುವಂಥವನಾಗಿದ್ದಾನೆ. ಅದಕ್ಕೋಸ್ಕರ ಆತನು ಹೇಳುವಂತಹ ವಿಚಾರವೇನೆಂದರೆ ಲೌಕಿಕ ಅಧಿಕಾರಕ್ಕೋಸ್ಕರ ಪೋಪಿನವರು ಹಿಡಿದುಕೊಂಡಿರತಕ್ಕಂತಹ ಎಲ್ಲ ಅಧಿಕಾರವನ್ನು, ಆಡಳಿತವನ್ನು ಬಿಟ್ಟುಬಿಟ್ಟು ಕ್ರಿಸ್ತನ ರೀತಿಯಲ್ಲಿ ತಮ್ಮನ್ನು ತಾವು ತಗ್ಗಿಸಿಕೊಂಡು ಅವರ ಎಲ್ಲ ಪಾದ್ರಿಗಳನ್ನು, ಅವರ ವರ್ಗದವರನ್ನು ಎಚ್ಚರಿಸಿ ಅಪೋಸ್ತಲರ ರೀತಿಯಲ್ಲಿ ನಡೆದುಕೊಳ್ಳಬೇಕೆಂಬುದಾಗಿ ಆತನು ಹೇಳುವಂಥವನಾಗಿದ್ದಾನೆ. ಇದು ಎಷ್ಟು ಸತ್ಯ ಅಲ್ಲ ಪ್ರಿಯ ಕೇಳುಗರೆ. ಆದರೆ ಕೊನೆಯಲ್ಲಿ ಜಾನ್ ವಿಕ್ಲಿಪ್ ಈ ರೀತಿಯಾಗಿ ಹೇಳ್ತಕ್ಕಂಥವನಾಗಿದ್ದಾನೆ. ಅದೇನೆಂಬುದಾಗಿ ಪೋಪಿನ ಮೂಲಕವಾಗಿ ಬರತಕ್ಕಂಥದ್ದನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಪೋಪ್ 6 ಅರ್ಬನ್ನನ್ನು ಹುರಿದುಂಬಿಸುವ ಹಾಗೆ ದೇವರಿಗೆ ನಾವು ಪ್ರಾರ್ಥಿಸೋಣ. ಅವನು ಆರಂಭಿಸುವಾಗ ಕ್ರಿಸ್ತನ ಜೀವಿತ, ಆತನ ಸ್ವಭಾವವನ್ನು ಆತನ ಜನರ ಜೊತೆ ಹಿಂಬಾಲಿಸಲಿ ಮತ್ತು ಅವರು ಯಶಸ್ವಿಯಾಗಿ ಜನರಿಗೆ ತಿಳಿಸಲಿ. ಅದೇ ವಿಧವಾಗಿ ಅದನ್ನೇ ಅವರು ಪ್ರಾಮಾಣಿಕತೆಯಿಂದ ಹಿಂಬಾಲಿಸಲಿ. ಈ ರೀತಿ ವಿಕ್ಲಿ ಪೋಪನಿಗೂ ಮಠಾಧಿಕಾರಿಗಳಿಗೂ ಪಾದ್ರಿಗಳಿಗೂ ಅಲ್ಲಿರತಕ್ಕಂತಹ ಅವರ ವರ್ಗದವರಿಗೂ ಕ್ರಿಸ್ತನ ನಮ್ರತೆ ಮತ್ತು ತಗ್ಗಿನ ಸ್ವಭಾವವನ್ನು ತಿಳಿಸುವಂತವನಾಗಿದ್ದಾನೆ. ಹೌದು ಪ್ರಿಯ ಕೇಳುಗರೆ, ಯಾಕೆಂದರೆ ಆಗಿನ ಕಾಲದಲ್ಲಿ ಈ ಪೋಪ್ ವ್ಯವಸ್ಥೆ ಮಠಾಧಿಪತಿಗಳು ಅವರು ಭಯಂಕರವಾದಂತಹ ಲಕ್ಸುರಿಯಸ್ ಲೈಫ್ ಅನ್ನು ನಡೆಸುವಂಥವರಾಗಿದ್ದರು. ಅವರಿಗೆ ಏನು ಬೇಕೋ ಅದೆಲ್ಲವೂ ಸಹ ವಿಲಾಸಿ ಜೀವನ ಇತ್ತು. ಆದರೆ ಆತನು ಕ್ರಿಸ್ತನನ್ನು ಅವರ ಮುಂದೆ ತೋರಿಸ್ತಕ್ಕಂಥನಾಗಿದ್ದಾನೆ. ಯಾಕೆಂದರೆ ಜಾನ್ ವಿಕ್ಲಿಪ್ ಸ್ವತಃ ಸತ್ಯವೇದದಲ್ಲಿ ಕ್ರಿಸ್ತನು ಯಾವ ರೀತಿಯಲ್ಲಿ ನಮ್ರತೆಯಿಂದ ಇದ್ದನು, ಆತನ ಜೀವಿತ ಹೇಗಿತ್ತು, ಅದನ್ನು ಎತ್ತಿ ಈ ಜನಗಳ ಮುಂದೆ ತೋರಿಸುವಂತವನಾಗಿದ್ದಾನೆ. ನೀವು ಸಹ ಕ್ರಿಸ್ತನ ರೀತಿಯಲ್ಲಿ ನಡೆದುಕೊಳ್ಳಿರಿ ಎಂಬುದಾಗಿ ಹೇಳುವಂತವನಾಗಿದ್ದಾನೆ. ಕ್ರಿಸ್ತನ ನಮ್ರತೆ ಮತ್ತು ತಗ್ಗಿನ ಸ್ವಭಾವವನ್ನು ನಿಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳಿರಿ ಎಂಬುದಾಗಿ ಅವರಿಗೆ ಮಾತ್ರ ಅಲ್ಲ, ಕ್ರಿಸ್ತನ ವಿಚಾರವಾಗಿ ಎಲ್ಲ ರೀತಿಯ ಕ್ರೈಸ್ತರೆಲ್ಲರಿಗೂ ಸಹ, ರಾಯಭಾರಿಗಳೆಲ್ಲರಿಗೂ ಸಹ ಅವನು ತಾರತಮ್ಯ ಇಲ್ಲದೆ ಎಲ್ಲರೂ ನಮ್ರತೆಯಿಂದ ತಗ್ಗಿನ ಸ್ವಭಾವದಿಂದ ಕ್ರಿಸ್ತನನ್ನು ಹಿಂಬಾಲಿಸಬೇಕೆಂಬುದಾಗಿ ಅವನು ಹೇಳುವಂತೆವನಾಗಿದ್ದಾನೆ. ತನ್ನ ಜೀವನವು ಆತನ ಭಕ್ತಿಯ ಬೆಲೆಯೆಂದು ವಿಕ್ಲೀಪನು ಸಂಪೂರ್ಣವಾಗಿ ಅಪೇಕ್ಷಿಸಿದನು. ರಾಜನು, ಪೋಪನು ಮತ್ತು ಬಿಷಪ್ಪರು ಒಟ್ಟಾಗಿ ಸೇರಿ ಅವನ ನಾಶನವನ್ನು ನೆರವೇರಿಸಲು ಪ್ರಯತ್ನಿಸಿದರು. ಯಾವಾಗ ಜಾನ್ ವಿಕ್ಲಿಪ್ ಈ ರೀತಿಯಾಗಿ ಹೇಳ್ತಕ್ಕಂಥವನಾಗಿದ್ದಾನೆ, ನೀವು ನಮ್ರತೆಯಿಂದ ಇರಬೇಕು, ನೀವು ನಿಮ್ಮನ್ನು ನೀವು ತಗ್ಗಿಸಿಕೊಳ್ಬೇಕು, ಕ್ರಿಸ್ತನ ರೀತಿಯಲ್ಲಿ ಅಪೋಸ್ತಲ ರೀತಿಯಲ್ಲಿ ಸೇವೆ ಮಾಡಬೇಕೆಂಬುದಾಗಿ ಹೇಳ್ತಕ್ಕಂಥವನಾಗಿದ್ದಾನೋ, ಅವರ ತಪ್ಪುಗಳನ್ನು ಎತ್ತಿ ಹೇಳುವಂಥವನಾಗಿದ್ದಾನೋ, ಆವಾಗ ಅವನಿಗೆ ಕೋಪ ಬರತಕ್ಕಂಥದ್ದಾಗಿದೆ. ಪೋಪ್ ಮಾರ್ಗದವರು ಕೋಪದಿಂದ ತೀರ್ಮಾನಿಸ್ತಕ್ಕಂಥವರಾಗಿದ್ದಾರೆ. ಏನೆಂಬುದಾಗಿ ನಾವು ನೋಡಬೇಕಾದರೆ, ತನ್ನ ಜೀವನವು ಆತನ ಭಕ್ತಿಯ ಬೆಲೆ ಎಂದು ವಿಕ್ಲೀಪನು ಸಂಪೂರ್ಣವಾಗಿ ಅಪೇಕ್ಷಿಸಿದನು. ರಾಜನು, ಪೋಪನು ಮತ್ತು ಬಿಷಪ್ಪರು ಒಟ್ಟಾಗಿ ಸೇರಿ ಅವನನ್ನು ನಾಶ ಮಾಡಲು ಪ್ರಯತ್ನಿಸುವಂತವರಾಗಿದ್ದಾರೆ. ಆದರೆ ಜಾನ್ ವಿಕ್ಲಿಪ್ ತನ್ನ ಜೀವನ ಒಂದು ಭಕ್ತಿಯ ಬೆಲೆ ಎಂದು ಅವನು ತಿಳಿದುಕೊಂಡಿದ್ದನು. ಆದರೆ ಈ ಜನಗಳು ಆತನನ್ನು ನಾಶ ಮಾಡಲು ಪ್ರಯತ್ನಿಸುವಂತವರಾಗಿದ್ದಾರೆ. ಕೆಲವು ತಿಂಗಳು ಮಾತ್ರ ಅವನನ್ನು ಕಂಬಕ್ಕೆ ಕಟ್ಟಿ ಸುಡಲು ಹಿಂದೆ ಎಂದು ಕಾಣಲ್ಪಟ್ಟಿತು. ಆದರೆ ಅವನು ಧೈರ್ಯಗುಂದಲಿಲ್ಲ. ರಕ್ತ ಸಾಕ್ಷಿಯ ಕಿರೀಟ ಬಹು ದೂರ ಇದೆ ಎಂದು ಯಾಕೆ ಮಾತನಾಡಿಕೊಳ್ಳುತ್ತಿದ್ದೀರಿ? ಕ್ರಿಸ್ತನ ಸುವಾರ್ತೆಯನ್ನು ಆಗಿನ ಕಾಲದ ಪಾದ್ರಿಗಳಿಗೆ ತಿಳಿಸಿರಿ. ರಕ್ತ ಸಾಕ್ಷಿಯಾಗಿರಲು ಖಂಡಿತ ಸಾಧ್ಯವಿದೆ. ಏನು, ನಾನು ಜೀವದಿಂದಿದ್ದು ಮೌನವಾಗಿರಲು ಆಗುತ್ತದೆಯೋ? ಇಲ್ಲವೇ ಇಲ್ಲ. ಏಟು ಬೀಳಲಿ, ಅದು ಬರಲೆಂದು ಕಾಯುತ್ತೇನೆ ಎಂಬುದಾಗಿ ಆತನು ಹೇಳ್ತಕ್ಕಂಥನಾಗಿದ್ದಾನೆ. ಎಂತಹ ಧೈರ್ಯವಾದಂಥ ಮಾತನ್ನು ಜಾನ್ ವಿಕ್ಲಿಪ್ ಹೇಳುವಂತೆವನಾಗಿದ್ದಾನೆ. ಪ್ರಿಯ ಕೇಳುಗರೆ, ನಾನು ಯಾವುದಕ್ಕೂ ಸಹ ಹೆದರುವುದಿಲ್ಲ, ನಾನು ಸತ್ಯಕ್ಕೋಸ್ಕರ ನಿಲ್ತಕ್ಕಂಥವನಾಗಿದ್ದೇನೆ, ಏನೇ ಆದರೂ ಸರಿ ಎಂಬುದಾಗಿ ಆತನು ಹೇಳುವಂತೆವನಾಗಿದ್ದಾನೆ. ದೇವರ ಅನುಗ್ರಹದಿಂದ ಆತನ ಸೇವಕನು ಕಾಪಾಡಲ್ಪಡುವನು. ಇಡೀ ಜೀವಮಾನವೆಲ್ಲ ಸತ್ಯವನ್ನು ಎತ್ತಿ ಹಿಡಿಯಲು ದೃಢವಾಗಿ ನಿಂತಹ ವ್ಯಕ್ತಿಯು ಪ್ರತಿನಿತ್ಯದ ಜೀವಿತದ ಅಪಾಯದಲ್ಲಿ ಅವನ ವಿರೋಧಿಗಳ ವಿರೋಧತೆ ಬೀಳಲು ಇಷ್ಟಪಡಲಿಲ್ಲ. ವಿಕ್ಲೀಪನು ಯಾವಾಗಲೂ ತನ್ನನ್ನು ಕಾಪಾಡಿಕೊಳ್ಳಲಿಲ್ಲ, ಆದರೆ ಕರ್ತನು ಅವನನ್ನು ಕಾಪಾಡಿದನು. ಈಗ ಅವನ ವಿರೋಧಿಗಳು ಅವನನ್ನು ನಾಶಪಡಿಸಲು ದೃಢಪಡಿಸಿಕೊಂಡಾಗ ದೇವರು ಆತನ ಗಾಯವುಳ್ಳ ಹಸ್ತ ಆತನಿಂದ ತೆಗೆಯಲ್ಪಟ್ಟಿತು. ಲೂಟರ್ ವರ್ತ್ನಲ್ಲಿ ತನ್ನ ಸಭೆಯಲ್ಲಿ ಕರ್ತನ ರಾತ್ರಿ ಭೋಜನವನ್ನು ಹಂಚುತ್ತಿರುವಾಗ ಅವನು ಪಾರ್ಶ್ವವಾಯಿ ರೋಗದಿಂದ ಕೆಳಗೆ ಬಿದ್ದು ಸ್ವಲ್ಪ ಸಮಯದ ನಂತರ ಪ್ರಾಣವನ್ನು ಬಿಟ್ಟನು. ಹೌದು ಪ್ರಿಯ ಕೇಳುಗರೆ, ಜಾನ್ ವಿಕ್ಲಿಪ್ ಆತನು ಗರ್ಜಿಸಿದಂತಹ ಒಂದು ಕೊನೆಯ ಮಾತುಗಳನ್ನು ನಾವು ನಿಜವಾಗಲೂ ಸಹ ಅರ್ಥ ಮಾಡಿಕೊಳ್ಳಬೇಕು. ಅವನು ಹೇಳ್ತಕ್ಕಂತೆನಾಗಿದ್ದಾನೆ, ನನ್ನ ರಕ್ತ ಸಾಕ್ಷಿಯಾಗಿ ಮರಣ ಹೊಂದಲಿಕ್ಕೆ ಸಿದ್ಧ, ನನಗೋಸ್ಕರ ಆ ಕಿರೀಟ ಕಾದಿದೆ ಎಂಬುದಾಗಿ ಹೇಳ್ತಕ್ಕಂತೆನಾಗಿದ್ದಾನೆ. ಅದೇನು ಬಹುದೂರದಲ್ಲಿಲ್ಲ, ನನಗೆ ದೇವರು ಕೊಡ್ತಕ್ಕಂತೆನಾಗಿದ್ದಾನೆ ಎಂಬುದಾಗಿ ಹೇಳ್ತಕ್ಕಂತೆನಾಗಿದ್ದಾನೆ. ಅಷ್ಟು ಮಾತ್ರವಲ್ಲದೆ ಪ್ರಿಯ ಕೇಳುಗರೆ, ಅವನು ಹೇಳುವಂತಹ ಮುಖ್ಯವಾದಂತಹ ಮಾತೇನೆಂದರೆ, ವಿಕ್ಲೀಪನು ಯಾವಾಗಲೂ ತನ್ನನ್ನು ಕಾಪಾಡಿಕೊಳ್ಳಲು, ಆದರೆ ಕರ್ತನು ಅವನನ್ನು ಕಾಪಾಡಿದನು. ಆತನು ತನ್ನನ್ನು ತಾನು ಕಾಪಾಡಿಕೊಳ್ಳಬೇಕೆಂಬುದಾಗಿ ಸತ್ಯಕ್ಕೆ ಎಂದಿಗೂ ಸಹ ಬಿಟ್ಟು ಹೋಗಲಿಲ್ಲ. ಆ ಸತ್ಯದಲ್ಲಿ ಸದಾಕಾಲ ಅವನು ನಿಂತನು. ಅಸತ್ಯದ ಜೊತೆಯಲ್ಲಿ ಅವನು ಯಾವತ್ತಿಗೂ ಸಹ ರಾಜಿ ಮಾಡಿಕೊಳ್ಳಲಿಲ್ಲ. ಯಾಕೆಂದರೆ ದೇವರ ಹಸ್ತ ಅವನ ಮೇಲೆ ಇತ್ತು, ದೇವರು ಅವನ ಕಾಪಾಡಿದನು. ನಾವು ನೋಡಿದವು ಈಗಾಗಲೇ ಅನೇಕ ವಿಚಾರಣೆ ಸಮಯದಲ್ಲೂ ಸಹ ಅಡಚಣೆಗಳು ಬಂದು ಅವನು ಆ ಒಂದು ಸತ್ಯವೇದವನ್ನು ತರ್ಜುಮೆ ಮಾಡಲು ದೇವರು ಅವನನ್ನು ಮುನ್ನಡೆಸಿದನು ಎಂಬುದಾಗಿ. ಹೌದು ಪ್ರಿಯ ಕೇಳುಗರೆ, ಸತ್ಯಕ್ಕೋಸ್ಕರ ಯಾರೆಲ್ಲ ನಿಂತುಕೊಳ್ತಕ್ಕಂಥವರಾಗಿದ್ದಾರೋ ದೇವರು ಅವರನ್ನು ದೃಢಪಡಿಸಿ ನಡೆಸುವಂಥವನಾಗಿದ್ದಾನೆ. ಅದೇ ರೀತಿಯಾಗಿ ಜಾನ್ ವಿಕ್ಲೀಫನ ಜೀವಿತವೂ ಸಹ ಸತ್ಯಕ್ಕೋಸ್ಕರ ನಿಂತಾಗ ಆತನ ಕಾರ್ಯ ಮುಕ್ತಾಯದವರೆಗೂ ಸಹ ದೇವರು ಅವನ ಸಂಗಡ ಇದ್ದು ನಡೆಸಿದನು. ಕೊನೆಯಲ್ಲಿ ಅವನು ಮರಣವನ್ನು ಹೊಂದುವಂಥವನಾಗಿದ್ದಾನೆ. ಇನ್ನು ಮುಂದಿನ ದಿನದಲ್ಲೂ ಸಹ ದೇವರು ತನ್ನ ಕೆಲಸವನ್ನು ಜಾನ್ ವಿಕ್ಲೀಫನಿಗೆ ನೇಮಿಸಿದ ರೀತಿಯಲ್ಲಿ ಯಾವ ರೀತಿಯಲ್ಲಿ ಮುಗಿಸಿದನು, ಆತನ ಅನುಯಾಯಿಗಳು ಯಾರು ಹೇಗೆ ಅನ್ನುವಂತಹ ಸತ್ಯವನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಈಗ ಪ್ರಾರ್ಥನೆ ಮಾಡಿ ಈ ಸಂಚಿಕೆಯನ್ನು ಮುಗಿಸೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೇ, ಸ್ವಾಮಿ ಜಾನ್ ವಿಕ್ಲೀಫ್ ಆತನ ಒಂದು ಜೀವನ ಚರಿತ್ರೆ, ಆತನು ಕತ್ತಲೆ ಯುಗದಲ್ಲಿ ಹೇಗೆ ಉದಯದ ನಕ್ಷತ್ರವಾಗಿ ಹೊರಹೊಮ್ಮಿದನು, ಅನೇಕರಿಗೆ ಸತ್ಯವನ್ನು ನೀಡಿದನು ಎನ್ನುವಂಥ ಸತ್ಯವನ್ನು ನಾವು ಅರಿತುಕೊಂಡೆವು. ಸ್ವಾಮಿ, ಸಾಯಬೇಕಾದರೂ ನೀನು ನಂಬಿಗಸ್ತನಾಗಿರು, ನಾನು ನಿನಗೆ ಬಾಳದ ಜಯಮಾಲೆಯನ್ನು ಕೊಡ್ತಕ್ಕಂಥವನೇ ಆಗಿದ್ದೇನೆ ಅನ್ನುವಂತಹ ಸತ್ಯವನ್ನು ಜಾನ್ ವಿಕ್ಲೀಫ್ ತನ್ನ ಕೈಯಲ್ಲಿ ಹಿಡಿದುಕೊಂಡು ಸ್ವಾಮಿ ತನ್ನ ಹೃದಯದಲ್ಲಿ ಆ ವಾಗ್ದಾನವನ್ನು ಇಟ್ಟುಕೊಳ್ಳುವುದರ ಮೂಲಕವಾಗಿ ಪೋಪ್ನ ವ್ಯವಸ್ಥೆಗೆ ವಿರುದ್ಧವಾಗಿ ನಿಂತು ಅವರನ್ನು ಬದಲಾಯಿಸಲು ಪ್ರಯತ್ನಿಸಿದನು. ಆದರೆ ಸೈತಾನ ಅವರ ಹಿಂದೆ ಇದ್ದು ಜಾನ್ ವಿಕ್ಲೀಫನನ್ನು ನಾಶ ಮಾಡಲು ಅನೇಕ ಹೊಂಚುಗಳನ್ನು ಹಾಕಿದರು. ಆದರೆ ನೀನು ನಿನ್ನ ಗಾಯವುಳ್ಳ ಹಸ್ತ ಅವನ ಮೇಲೆ ಇದೆ ಎಂಬುದನ್ನು ಜಾನ್ ವಿಕ್ಲೀಫ್ ಅರಿತುಕೊಂಡನು. ಸ್ವಾಮಿ, ಕೊನೆಯ ಕಾಲದಲ್ಲೂ ಸಹ ಸತ್ಯಕ್ಕೋಸ್ಕರ ನಿಲ್ಲುವಂತಹ ಮಕ್ಕಳನ್ನು ನಾಶ ಮಾಡಲು ಸೈತಾನ ಅನೇಕ ಪ್ರಯತ್ನಗಳನ್ನು ಮಾಡುವಂತವನಾಗಿದ್ದಾನೆ. ಆದರೆ ನಿನ್ನ ಮಕ್ಕಳು ಇವತ್ತು ಈ ಜಾನ್ ವಿಕ್ಲೀಫನ ಸತ್ಯವನ್ನು ಕೇಳಿ ಮನ ತಿರುಗಿ ಅವರ ಜೀವನದಲ್ಲಿ ಸತ್ಯಕ್ಕೋಸ್ಕರ ನಿಲ್ಲಬೇಕು ಅನ್ನುವಂತಹ ಮಕ್ಕಳ ಹೃದಯದಲ್ಲಿ ನೀನು ಮಾತನಾಡು. ಸ್ವಾಮಿ, ಅವರು ಸಹ ಜಾನ್ ವಿಕ್ಲೀಫನಿಗೆ ಹೇಗೆ ದೇವರ ಹಸ್ತ ನಡೆಸಿತೋ ಅದೇ ರೀತಿಯಾಗಿ ನಮ್ಮನ್ನು ನಡೆಸತಕ್ಕಂಥದ್ದಾಗಿದೆ ಅಂತಕ್ಕಂತಹ ನಂಬಿಕೆಯಲ್ಲಿ ಅವರು ಜೀವಿಸುವ ಹಾಗೆ ಸಹಾಯ ಮಾಡು. ಆ ನಿಟ್ಟಿನಲ್ಲಿ ನಾವು ಸತ್ಯಕ್ಕೋಸ್ಕರ ನಿಂತು ನಿನ್ನ ಬರವಣದಲ್ಲಿ ನಿನ್ನ ಪರಲೋಕ ರಾಜ್ಯಕ್ಕೆ ಬಾಧಿಸ್ತರಾಗುವ ಹಾಗೆ ನಮಗೆ ಸಹಾಯ ಮಾಡು. ಈ ಸಂದೇಶ ಪ್ರತಿಯೊಬ್ಬೊಬ್ಬರಿಗೂ ಆಶೀರ್ವಾದವಾಗಿರುವ ಹಾಗೆ ನೀನೇ ಮುನ್ನಡೆಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-332-3231 ಸಂಪರ್ಕಿಸಬಹುದು ಅಥವಾ bible@awr.org ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannadarsamc@sudadventist.org kannadarsamc@sudadventist.org ಅಥವಾ 9901-6637-11 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.